ಚೆನ್ನಾಗಿ ನಮಗೆ ತಿಳಿಸಿಕೊಡ್ತಾ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಆಗುವಂಥ ಎಲ್ಲ ಕಾರ್ಯಗಳನ್ನು ಕೂಡ ಸಾಮಾನ್ಯವಾಗಿ ಎಲ್ಲ ತತ್ವಗಳಿಂದ ಆಗತಕ್ಕ ಕಾರ್ಯ, ಎಲ್ಲ ಕಾರ್ಯಗಳು ಕೂಡ ಒಂದೊಂದು ಕಾರ್ಯ ಒಂದೊಂದು ತತ್ವದಿಂದ ಅಂತ ಇಲ್ಲ. ಎಲ್ಲ ತತ್ವಗಳು ಸೇರಿಕೊಂಡು ಪ್ರತಿಯೊಂದು ಕಾರ್ಯ ಆಗ್ತಾ ಬರ್ತಾರೆ. ಆದರೆ ಅಂದರೆ ಈ ತತ್ವ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾರೆ, ಒಂದೊಂದು ತತ್ವ ಆ ತತ್ವಕ್ಕೆ ಅಭಿಮಾನಿ ದೇವತ ಅಲ್ಲಿ ಭಗವದ್ ರೂಪ, ಆ ತತ್ವದ ಕಾರ್ಯ ಆ ತತ್ವದ ಲಕ್ಷಣ ಅಲ್ಲಿ ನಾವು ಚಿಂತನೆ ಮಾಡಬೇಕಾಗಿದ್ದು ಇಷ್ಟು ಹೇಳ್ತಾರೆ. ಏನು ಹೇಳ್ತಾರೆ, ಒಂದೊಂದು ತತ್ವ ತತ್ವದ ಕಾರ್ಯ ತತ್ವದ ಲಕ್ಷಣ ಅದರ ದೇವತ ಅಲ್ಲಿರುವ ಭಗವತ್ ರೂಪ ನಾವು ಚಿಂತನೆ ಮಾಡಿದರೆ ಫಲ ಏನು, ಇಷ್ಟು ಹೇಳುವಾಗ ನಮ್ಮ ತಲೆಗೆ ಬರುತ್ತೆ ಒಂದೊಂದು ತತ್ವಕ್ಕೆ ಒಂದೊಂದು ಕಾರ್ಯ ಅಂತ ಹೇಳಿದರೆ ಹಾಗಲ್ಲ. ನಮ್ಮಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯವು ಎಲ್ಲ ತತ್ವಗಳಿಂದಲೂ ಪ್ರತಿಯೊಂದು ಕಾರ್ಯ ನಡೆಯುತ್ತೆ. ಆದರೆ ಒಂದೊಂದು ತತ್ವಕ್ಕೂ ಪ್ರತ್ಯೇಕ ಅದರದ್ದೇ ಒಂದು ಕಾರ್ಯ ಆಗ್ತಿದೆ, ಅದು ಎಲ್ಲ ಸೇರಿ ಸಾರಾಸಗಟಾಗಿ ಒಂದು ಕಾರ್ಯ ಅಂತ ಕಾಣುತ್ತೆ. ಅದನ್ನು ವಿವರಣೆ ಮಾಡುತ್ತಾರೆ. ಅವ್ಯಕ್ತ ತತ್ವ ಎಂಥ ತತ್ವಗಳೆಷ್ಟು, ಇಪ್ಪತ್ತೈದು ಪಂಚವಿಂಶತಿ ತತ್ವ ಹೌದಾ, ಯಾವ್ದಾವ್ದು ವ್ಯಕ್ತ ಮಹತ್ತತ್ವ ಅಹಂಕಾರತ್ವ ಬುದ್ಧಿತತ್ವ ಮಾನಸತ್ವ ಎಷ್ಟಾಯ್ತು, ಮಿಕ್ಕ ಇಪ್ಪತ್ತು ಗೊತ್ತಾಗಿದೆ. ಪಂಚ ಜ್ಞಾನೇಂದ್ರಿಯ ಹೌದಾ, ಇಷ್ಟು ತಡತಡನೇ ಹೇಳಿ ಬಂತಲ್ಲ, ಅಭ್ಯಾಸ ಚೆನ್ನಾಗಿ ಆಗಿದೆ ಅಲ್ವಾ, ಎಲ್ಲರಿಗೂ ಚೆನ್ನಾಗಿ ಅಭ್ಯಾಸ ಆಗ್ತಾ ಇದೆ. ಆ ಅಭ್ಯಾಸ ಮುಂದೆ ಉಪಯೋಗ ಆಗಬೇಕು. ಯಾವಾಗ ಧ್ಯಾನದಲ್ಲಿ ಎಲ್ಲ ಉಪಯೋಗ ಚೆನ್ನಾಗಿ ಬರುತ್ತೆ, ಎಕ್ಸಸೈಜ್ ಚೆನ್ನಾಗಿ ಆಗಬೇಕು. ಅದರಲ್ಲಿ ಅವ್ಯಕ್ತ ತತ್ವ ಮೂರು ಗುಣಗಳಿಂದ ಕೂಡಿದೆ, ಸತ್ವ ರಜಸ್ ತಮೋ ಗುಣಾತ್ಮಕ ಮೂರು ಗುಣಗಳಿಂದ ಕೂಡಿದ್ದೆ ಅವ್ಯಕ್ತ ತತ್ವ. ಅದರಲ್ಲಿ ಮೂರು ಗುಣಗಳು ಯಾವುದು ಯಾವುದು, ಸತ್ವಗುಣ ರಜೋಗುಣ ತಮೋ. ಸತ್ವಗುಣ ಅದರ ಕಾರ್ಯಗಳೇನು, ಸತ್ವಗುಣದ ಪ್ರಧಾನ ಕಾರ್ಯಗಳೇನು ಅದನ್ನು ತಿಳಿಸಿಕೊಡ್ತಾರೆ. ಯಾವುದು ಶಮ, ಶಮ ಅಂದರೆ ದೇವರಲ್ಲೇ ಮನಸ್ಸಿರೋದು ಹೌದಾ. ಶಮ ಶಮೋ ಶಮಗುಣ ಅಂದರೆ ನಮ್ಮ ಜೀವನದಲ್ಲಿ ದಿನದಲ್ಲಿ ಎಷ್ಟು ಹೊತ್ತು ದೇವರಲ್ಲೇ ಮನಸ್ಸಿರ್ತಾ ಇದೆ, ಇಲ್ಲಲ್ಲ ಇದೆ, ಅದೊಂದು ಕ್ಷಣ ಆಗ್ಬೋದು ಒಂದು ದಿನ ಆಗ್ಬೋದು, ಅದು ಬೆಳೆಯಬೇಕು, ಸಮಯ ಬೆಳೆಯಬೇಕು. ದೇವರಲ್ಲೇ ಮನಸ್ಸಿದೆ ಎಷ್ಟು ಹೊತ್ತು, ಒಂದು ಕ್ಷಣ ಅಂತ ಕ್ಷಣ ಅಂದ್ರೂ ಇಲ್ಲ ಡೌಟ್ ಇನ್ ತಲೆ ಓಡಿಸ್ತಾ ಇದೆ, ಕ್ಷಣ ಆದರೂ ದೇವರಲ್ಲಿ ಮನಸ್ಸಿಲ್ಲ ಇರುತ್ತಲ್ಲ. ಆ ಕ್ಷಣ ಹಾಗೆ 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 ಬೆಳೀತಾ ಬೆಳೀತಾ ಬರಬೇಕು. ಬೆಳಿಬೇಕಂದ್ರೆ ಏನಾಗಬೇಕು, ಪೂಜೆ
ಮಾಡಬೇಕು,
ಹೇಗೆ ಮಾಡಬೇಕು, ಮೈನ್ ಓರ್ ಕಚ್ಚಾಗಿದೆ. ಏನಾಗಿದೆ ಅಂದರೆ ಈ ದೇವರಲ್ಲೇ ಮನಸ್ಸು ಯಾವುದರಿಂದ ಬರ್ತಾ ಇದೆ, ಸತ್ವಗುಣದಿಂದ ಬರ್ತಾ ಇದೆ ಹೌದಾನೆ. ಸತ್ವಗುಣದ ಕೆಲಸ ದೇವರಲ್ಲೇ ಮನಸ್ಸಿಡೋದು, ಅದಿವಾಗ ಅರ್ಧ ಕ್ಷಣವೋ ಒಂದು ಕ್ಷಣವೋ ಬರ್ತಾ ಇದೆ. ಹಾಗಾದರೆ ನಮಗೆ ತುಂಬ ಹೊತ್ತು ದೇವರಲ್ಲೇ ಮನಸ್ಸು ಮೀಟರ್ ಬೀರಬೇಕಾದರೆ ಸತ್ವಗುಣದ ಕಾರ್ಯ ಜಾಸ್ತಿ ಆಗಬೇಕು ಹೌದಾ, ಸರಿಯಾಗಿ ಅರ್ಥ ಆಯ್ತಾ. ಸತ್ವಗುಣದ ಕಾರ್ಯ ಜಾಸ್ತಿ ಆಗಬೇಕಾದರೆ ಏನು ಮಾಡಬೇಕು, ಸತ್ವ ಗುಣದೊಳಗಿರುವ ಭಗವದ್ ರೂಪವನ್ನು ಸ್ಮರಣೆ ಮಾಡಬೇಕು. ಯಾವ ಸತ್ವಗುಣ? ನಮ್ಮೊಳಗಿರುವ ಸತ್ವಗುಣದಲ್ಲಿ. ನಮ್ಮೊಳಗೆ ಏನು ಸತ್ವಗುಣ ಇದೆ, ಆ ಪ್ರಕೃತಿಗೆ ಸಂಬಂಧಪಟ್ಟ ಸತ್ವಗುಣ, ಆ ಸತ್ವಗುಣದಲ್ಲಿರುವ ದೇವರ ರೂಪವನ್ನ, ಹೇ ಸ್ವಾಮಿ ಸತ್ವಗುಣದ ಕಾರ್ಯ ಜಾಸ್ತಿ ಮಾಡಯ್ಯ ಅಂತ ಕೇಳಿಕೊಂಡಾಗ, ಹೇಗೆ ಕೇಳಿಕೊಂಡಾಗ, ಎಡಬಿಡದೆ ಕೇಳಿಕೊಂಡಾಗ, ದಿನಕ್ಕೊಮ್ಮೆ ಹೇ ಸ್ವಾಮಿ ಸ್ವಲ್ಪ ಸತ್ವಗುಣದ ಕಾರ್ಯ ಜಾಸ್ತಿ ಮಾಡ, ಯಾವಾಗ ಸಾಯಂಕಾಲ ಅದಕ್ಕೆ ದಿನ ಜಾಸ್ತಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಹೋದರೆ ಭಗವಂತ ಸತ್ವಗುಣದ ಕಾರ್ಯ ಜಾಸ್ತಿ ಮಾಡ್ತಾರೆ. ಅದಕ್ಕೆ ಆ ಮೇನ್ ಪಾಯಿಂಟ್ ಹೇಳ್ತಾ ಇದ್ದಾರೆ, ನಮಗೆ ಯಾವುದು ಬೇಕೋ ಆ ಗುಣದೊಳಗಿರುವ ದೇವರ ರೂಪವನ್ನು ಅದು ಬೆಳೆಸು ಅಂತ ಕೇಳಿಕೋಬೇಕು. ಯಾವುದು ಬೇಡವೋ ಅದು ಕೊಡ್ತಾ ಇದ್ದಾನೆ ಅವನೇ, ಅಲ್ಲಿರುವ ದೇವರ ರೂಪವನ್ನು ಅದು ಕಡಿಮೆ ಮಾಡು ಕಡಿಮೆ ಮಾಡು ಕಡಿಮೆ ಮಾಡು ಅಂತ ಚಿಂತೆ. ಅದಕ್ಕಾಗಿ 25 ತತ್ವಗಳು 25 ತತ್ವಗಳ ಕಾರ್ಯ ಅದು ಕಾಣಿಸ್ತಾ ಇರುತ್ತೆ ಪಡೆದಂತೆ ನಮ್ಮಲ್ಲಿ. ಆ ಕಾಣಿಸುವಾಗ ಯಾವುದು ಜಾಸ್ತಿ ಆಗ್ತಾ ಇದೆ, ಯಾವುದು ಕಡಿಮೆ ಆಗ್ತಾ ಇದೆ ನಮಗೆ ಗೊತ್ತಾಗ್ತಾ ಇರುತ್ತೆ. ಏನು ಟ್ರಾನ್ಸ್ಪರೆಂಟ್ ತರ ಆಲ್ಮೋಸ್ಟ್ ಕಾಣಿಸ್ತಾ ಇರುತ್ತೆ. ಅಂಥ ಕಾಲಕ್ಕೆ ಹೇ ಸ್ವಾಮಿ ಇದು ಜಾಸ್ತಿ ಆಗ್ತಾ ಇದೆ, ಇದು ಕಡಿಮೆ ಮಾಡು, ಇದು ಜಾಸ್ತಿ ಮಾಡು ಅಂತ ದೇವರಲ್ಲಿ ಪ್ರಾರ್ಥನೆ. ಇವಾಗ ಮಾಮೂಲಾಗಿ ಸ್ವಾಮಿ ಒಳ್ಳೇದು ಮಾಡಿ, ದೇವರು ಏನು ಒಳ್ಳೇದು ಅಂತ ಏನು ಮಾಡಲಿ ಗೊತ್ತಿಲ್ಲ. ಒಳ್ಳೇದು ಅಂದರೆ ಇದು ಇದು ಜಾಸ್ತಿ ಮಾಡು, ಇದು ಕಡಿಮೆ ಮಾಡು, ಹೀಗಾಗ್ತಾ ಇದೆ, ಈ ಜ್ಞಾನ ನೀನೇ ಕೊಟ್ಟದ್ದು, ನಿನ್ನ ರೂಪಗಳ ಚಿಂತನೆ ಕೊಡು ಅಂತ ಕೇಳಿಕೊಂಡ್ರೆ ಭಗವಂತ ವಿಶೇಷ ಮಾಡಿದ್ದಾರೆ. ಹಾಗಾದರೆ ಸತ್ವಗುಣದ ಕಾರ್ಯ ಮೊದಲನೆಯದು ದೇವರಲ್ಲೇ ಮನಸ್ಸಿರೋದು, ಎರಡನೆಯದು ದಮ ಅಂದರೆ ಇಂದ್ರಿಯ ನಿಗ್ರಹ ಇದೆಯಾ, ಇದೆ ಇಲ್ಲ, ಇದ್ದು ಇಲ್ಲ, ಚೂರು ಚೂರು ಇರುತ್ತೆ, ಆ ಇದ್ದದ್ದು ಚೂರು ಚೂರಾಗಿ ಹೋಗ್ತಾ ಇರುತ್ತೆ ಹೋಗ್ತಾನೆ. ಅದೇ ನಮ್ಮ ಇಂದ್ರನಿಗ್ರಹ ಬೆಳೆಯಬೇಕಾ ಆ ಸ್ವಾಮಿಯನ್ನು ಕೇಳಬೇಕು, ಸತ್ವಗುಣದ ಕಾರ್ಯವನ್ನು ಬೆಳೆಸಯ್ಯ. ಇನ್ನ ಮುಂದೆ ಹೇಳ್ತಾರೆ ತಿತಿಕ್ಷ ಅಂದರೆ ಸಹನ ಶಕ್ತಿ, ಸಹನ ಶಕ್ತಿ ಬೆಳೆಯಬೇಕಲ್ವ. ಸಹನ ಶಕ್ತಿ ಅಂದರೆ ಎಷ್ಟೇ ಕಷ್ಟ ಬಂದರೂ ಸಾಧನೆ ಮಾಡುವ ಹಠ ಛಹ, ಆ ಕಷ್ಟವನ್ನು ತಡೆಯುವ ತಾಕತ್ತು, ಇದೆಲ್ಲ ಅವರಿಗೆ ನಮ್ಮಲ್ಲಿ ಸಾಮಾನ್ಯ ಇರಲ್ಲ. ಅವತ್ತಾನೆ ಒಂಚೂರು ಬಾಯಾರಿಕೆ ಆದರೆ ತಡ್ಕೊಳ್ಳಿಕ್ಕಾಗಲ್ಲ, ನಮಗೆ ಹಸಿವೆ ಆದರೆ ತಡ್ಕೊಳ್ಳಿಕ್ಕಾಗಲ್ಲ. ಅವರು ಓಡಿ ಹೋಗ್ತಾ ಇರ್ತೀವಿ, ಎಲ್ಲಿ ನೀರಿದೆ 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 ಅಂತ ಹೋಗ್ತಾ ಇರ್ತೀವಿ ಅಲ್ಲ, ನೀರು ಕುಡಿಬೇಕು ಇಲ್ಲಾಂದಿಲ್ಲ, ಬಾಯಾರಿಕೆ ಆದರೆ ನೀರು ಕುಡಿಯದೇ ಇರಬೇಕು ಅಂತ ತಾತ್ಪರ್ಯ ಅಲ್ಲ. ಯಾವಾಗ ತಡೆಯಬೇಕು ಆವಾಗ ತಡಿಬೇಕು, ಯಾವಾಗ ಅನುಕೂಲ ಆದರೆ ಅವಾಗ ಕುಡಿಬೇಕು. ಈಗ ಬೆಳಿಗ್ಗೆಯಿಂದ ಹೊರಟಿದ್ದೀರಾ ಬಸ್ಸಲ್ಲಿ ಪ್ರಯಾಣ, ಅದು ರಾತ್ರಿ ಸೇರುತ್ತೆ, ರಾತ್ರಿ ಸೇರುತ್ತೆ, ಅಷ್ಟರವನಿಗೆ ಬಾಯಾರಿಕೆ ವಿಪರೀತ ಆಗ್ತಾ ಇದೆ. ಆ ಬಸ್ಸ ಒಂದೇ ಸಮಯ ಹೋಗಲ್ಲ, ಮಧ್ಯೆ ಮಧ್ಯೆ ನಿಲ್ಲಿಸ್ತಾನೆ, ಆ ನಿಲ್ಲಿಸಿದ್ರೆ ಸುಮ್ಮನೆ ನಿಲ್ಲಿಸ್ತಾನ, ಅದೆಲ್ಲ ಯಾವುದೋ ಹೋಟ್ಲು ಮುಂದೆ ನಿಲ್ಲಿಸ್ತಾನೆ, ಆ ನಿಲ್ಲಿಸಿದ್ರೆ ಸುಮ್ಮನೆ ಇರ್ತಾರ, ಇದ್ದವರೆಲ್ಲ ಹೋಗಿ ಕುಡಿತಾ ಇರ್ತಾರೆ, ಎಳ್ನೀರು ಕುಡಿ ನಾನಾ ಎಲ್ಲ ಏನು ಡ್ರಿಂಕ್ಗಳು ಅದು ಇದು ಎಲ್ಲ ಕುಡಿತಾ ಇರ್ತಾರೆ. ನಮಗ ನಿಯಮ ಏನು, ಹೊರಗೆ ಏನು ತಗೊಳ್ಳಲ್ಲ ಅಂತ ನಿಯಮ, ಆ ನಿಯಮ ಪಾಲಿಸಬೇಕೋ ಬಿಡಬೇಕೋ ಅಂತ ಸಹನ ಶಕ್ತಿ ಅಂದರೆ ಬಾಯಾರಿಕೆಯನ್ನು ತಡೆಯುವ ತಾಕತ್ತು ಅದು ಕಡಿಮೆ ಇರುತ್ತೆ, ಚಾಪಲ್ಯ ಜಾಸ್ತಿ ಇರುತ್ತೆ. ಅವಾಗ ಮಾರ್ಗದಲ್ಲಿ ಕುಡಿದ್ರೆ ದೋಷ ಇಲ್ಲ, ಸೂತ್ರ ಬರುತ್ತೆ ಧರ್ಮಸೂತ್ರ, ಮನೆಯಲ್ಲಿ ಮಡಿ ಮಾಡಿಕೊಂಡು ಮಾರ್ಗದಲ್ಲಿ ಪರವಾಗಿಲ್ಲವಂತೆ ಪಕ್ಕದವರು ಅಮೆಂಡ್ಮೆಂಟ್ ಮಾಡಿಕೊಂಡು ಬಿಡ್ತಾರೆ, ಹೌದು ಹೌದು ನಾವು ಕೂಡ ಅಷ್ಟೇ ಅಂತ ಹಾಕಿ ಹೋಗ್ಬಿಡ್ತಾರೆ. ಹಾಗಾದರೆ ಮನೆಗೆ ಹೋಗೋ ಬರೆಯಂತ ನೀರು ಕುಡಿಯದೇ ಇದ್ದು ಇತ್ತು, ಬೈಕೊಳ್ಳದೇ ಇತ್ತು. ಯಾಕೆ ಬಂತು ಏನು ಈ ಬಳಿ ಆಚಾರ ಎಲ್ಲರೂ ಕುಡಿದು ಕುಡಿದು ಚೆನ್ನಾಗಿರ್ತಾರೆ.
ಉಮರ್ಜಿ ದಾಮೋದರಾಚಾರ್ಯರು ಅಂತ ಅವರ ಮನೆಗೆ ಹೋಗ್ತಿದ್ದರಂತೆ.
ಹೋದಾಗ ದೇವರ ಪೂಜೆ ಆಗಿ ದೇವರ ಪೆಟ್ಟಿಗೆಯನ್ನು ಕಟ್ಟುವಾಗ ಪೂಜೆ ಮುಗಿಸುವಾಗ ಅಲ್ಲಿ ಹೆಣ್ಣು ಗಂಡು ಆಚಾರ್ಯರ ಮನೆಯವರೆಲ್ಲ ಸೇರಿಕೊಂಡು ಆಧ್ಯಾತ್ಮ ರಸರಂಜನೆಯನ್ನು ಹೇಳುವುದು ನಾನು ಕೇಳಿದೆ.
ನಮ್ಮನೆಯಲ್ಲಿತ್ತು, ನಮ್ಮನೆಯಲ್ಲಿ ಬೇರೆ ಅವ್ರು ಹೇಳ್ತಾರೆ ಉದಾಹರಣೆ, ನಮ್ಮನೆಯಲ್ಲಿ ಮಾಡೋದು ಬಹಳ ಸಹಜ, ನಮ್ಮನೆಯಲ್ಲಿ ನಾವು ಮಾಡೋದು ಸಹಜ. ಮೂರ್ತಿ ಆಚಾರ ಹೇಳಿದರೆ ಅವರು ಮೂರ್ತಿ ಆಚಾರವರು ಅವರಿಗೆ ಮಾರು ಹೋಗಿ ಅವ್ರು ಹೇಳಿದ್ದು ಅದು ನಿತ್ಯ.
ನಮ್ಮ ಮನೆತನದಲ್ಲಿ ಇದು ಸಹಜ, ಹೆಣ್ಣು ಗಂಡು ಆಧ್ಯಾತ್ಮ ರಚನೆ ಹೇಳೋದು, ಅದಕ್ಕೆ ಮಾರು ಹೋಗಿ ಇನ್ನೊಬ್ಬರು ಆಚಾರ ಅವ್ರ ಮನೆಯಲ್ಲಿ ಹೇಳ್ತಾ ಇದ್ರು. ಇನ್ನ ಹುಬ್ಬಳ್ಳಿ, ಹಳೆಯ ಹುಬ್ಬಳ್ಳಿಯಲ್ಲಿ ಸತ್ಯಬೋಧರಾಯರ ಮಠದಲ್ಲಿ ಹೆಣ್ಣು ಗಂಡು ಎಲ್ಲರೂ ಕೂಡ ಷೋಡಶಿ ಚತುರ್ದಶಿ ಮುಖೋದ್ಗತ ಇತ್ತು ಅಂತ ಆಚಾರವನ್ನು ಸ್ಪಷ್ಟವಾಗಿ ಹೇಳಿದರು. ಆವಾಗ ಬಂದವರಿಗೆಲ್ಲ ಸಂತೋಷ ಆಯಿತು. ಯಾಕೆಂದ್ರೆ ಸರಿಯಾಗಿ ಗೊತ್ತಿಲ್ಲದವರು ಏನು ಮಾಡುತ್ತಾರೆ, ಹೆಂಗಸರಿಗೆ ಏನೂ ಬೇಡ ಅಂತ ನಿಷೇಧ ಮಾಡಲಿಕ್ಕೆ ಹೋಗ್ತಾರೆ. ಜ್ಞಾನ ಪಡ್ಕೊಳ್ಳಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ನಾಣ್ಯ ಪಂಥಾಯನಾಯ ವಿದ್ಯತೆ, ಭಗವಂತನ ಸೇರಲಿಕ್ಕೆ ಜ್ಞಾನ ಬೇಕು. ಆದರೆ ಶಾಸ್ತ್ರದ ಚೌಕಟ್ಟು ನೀಡದೆ ಗ್ರಂಥ ಪುರಸ್ಸರ ಅಧ್ಯಯನ ಮಾಡದೆ ಅಲ್ಲಿ ಹೇಳಿದ ಮಂತ್ರಾದಿಗಳನ್ನು ಹೇಳದೆ ಕನ್ನಡದಲ್ಲಿ ಅರ್ಥವನ್ನು ಕೇಳಿ ಕನ್ನಡದಲ್ಲಿ ಚಿಂತನೆ ಮಾಡಲಿಕ್ಕೆ ಯಾವ ಅಡ್ಡಿಯೂ ಇಲ್ಲ ಎಂಬುದು ಸ್ಪಷ್ಟವಾದ ಎಲ್ಲ ಪಂಡಿತರ ಅಭಿಪ್ರಾಯವಾಗಿದೆ. ಸರಿ, ಮುಂದಕ್ಕೆ ಬಂದರೆ ತಿತಿಕ್ಷಾ, ಸಹನ ಶಕ್ತಿ. ಒಳ್ಳೆ ಸಾಧನೆ ಆಗಬೇಕಾದರೆ ಅದಕ್ಕೆ ಹೇಳ್ತಾರೆ ಪುರಂದರದಾಸರು ಒಂದು ಕಡೆ, ಹಸಿವೆ ಬಾಯಾರಿಕೆಗಳ ತಡಿಯದ ಹುಸಿ ವೈರಾಗ್ಯವೇ ತಕ್ಕ ಹರಿತಲ್ಲಿ ತಡೆಯಲಿಕ್ಕೆ ಬೇಕು. ಅದು ಬೇಕಾ ಇಲ್ಲವಾ ನಮ್ಮಲ್ಲಿ ಇರಲ್ಲ. ಇದ್ದು ಚೂರಿರುತ್ತೆ, ಚೂರಿರಲ್ಲ. ಅದು ಜಾಸ್ತಿ ಆಗಬೇಕು. ಜಾಸ್ತಿ ಆಗಬೇಕಾದ್ರೆ ಸತ್ವ ಗುಣದ ನಿಯಾಮಕನಾದ ಭಗವದ್ ರೂಪವನ್ನು ನಾವು ನಮ್ಮ ಬಿಂಬನೆ ಸತ್ವಗುಣದಲ್ಲಿ ಈ ರೂಪದಲ್ಲಿ ನಿಂತಿದ್ದಾನೆ ಎಂಬುದನ್ನು ನಾವು ಚಿಂತನೆ ಮಾಡಬೇಕು. ಸತ್ವಗುಣದಲ್ಲಿರುವ ರೂಪ ಯಾವುದು ಭಗವಂತನದ್ದು? ಅನಿರುದ್ಧ. ಈ ಸತ್ವಗುಣದಿಂದ ಆಗುವ ಕಾರ್ಯಗಳೆಲ್ಲ ಅನಿರುದ್ಧ ರೂಪಗಳು ನಿಯಾಮಕವಾಗಿದೆ. ಅದಕ್ಕೆ ನಮ್ಮ ಬಿಂಬನೆ ಸತ್ವಗುಣದಲ್ಲಿ ಅನಿರುದ್ಧ ರೂಪದಿಂದ ಇದ್ದುಕೊಂಡು ಆ ಸತ್ವಗುಣದ ಕಾರ್ಯಗಳನ್ನೆಲ್ಲ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು, ಹೇ ಸ್ವಾಮಿ, ಸತ್ವಗುಣದ ಕಾರ್ಯವಾದ ತಿತಿಕ್ಷ ಸಹನ ಶಕ್ತಿ ನನ್ನಲ್ಲಿ ಮೂಡುವಂತೆ ಮಾಡಲಿಲ್ಲ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ಅಥವಾ ಆ ಸತ್ವಗುಣದ ಒಳಗಿದ್ದು ಆ ಸತ್ವಗುಣದಿಂದ ಆಗುವ ಕಾರ್ಯ ಅಂದರೆ ತಿತಿಕ್ಷ ಎಂಬುದನ್ನು ನಮ್ಮಲ್ಲಿ ಪ್ರಕಟ ಮಾಡುವ ಅನಿರುದ್ಧನನ್ನ ಏನಂತ ಚಿಂತನೆ ಮಾಡಬೇಕು ಅಂದರೆ ತಿತಿಕ್ಷಾತ್ಮನೇ ನಮಃ ಅಂದರೆ, ಹೇ ಸ್ವಾಮಿ, ಸಹನ ಶಕ್ತಿಯನ್ನು ರೂಪಿಸಿಕೊಡುವವ ನೀನೇ ಅಂತ ಬಿಂಬನನ್ನು ಎಡಬಿಡದೆ ಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರೆ ಅವಾಗ ಭಗವಂತ ನಮ್ಮಲ್ಲಿ ಸಹನ ಶಕ್ತಿಯನ್ನು ಪ್ರಕಟ ಮಾಡುತ್ತಾನೆ. ಅರಣ್ಯಕಾಚಾರವು ಹೇಳಿಕೊಟ್ಟ ಪರಮರಹಸ್ಯ ಇದೆ. ಏನದು ಅಂದರೆ ಅಲ್ಲಲ್ಲಿರುವ ಭಗವದ್ ರೂಪವನ್ನು ನಾವು ಪ್ರಾರ್ಥನೆ ಮಾಡಿದರೇನೆ ಆಯಾ ಗುಣ ನಮ್ಮಲ್ಲಿ ಮೂಡಿ ಬರುತ್ತೆ. ಭಾಗವತದಲ್ಲಿ ಹೇಳಿದ್ದಾರೆ 30 ಗುಣಗಳು, ಭಾಗವತ ಧರ್ಮಗಳು ನಮ್ಮಲ್ಲಿ ಬರಬೇಕು. 30 ಧರ್ಮಗಳ ಅನುಷ್ಠಾನ ಆಗಬೇಕು, 30 ಗುಣಗಳು ಮೂಡಿ ಬರಬೇಕು. ಹೇಗೆ ಬರುತ್ತೆ? ನಾನೇ ಗುಣಗಳು ಪಡ್ಕೊಂಡ್ಬಿಡುತ್ತೇನೆ ಅಂದರೆ ಆಗಲ್ಲ. ಆ 30 ಗುಣಗಳು, 30 ಗುಣಗಳಲ್ಲಿ ಭಗವಂತನ ರೂಪ ನಿಂತಿದೆ. ಆ ಭಗವಂತನನ್ನು ನಮ್ಮ ಬಿಂಬಮೂರ್ತಿಯಲ್ಲಿ 30 ಅಪ್ರಾಕೃತ ಗುಣಗಳನ್ನು ಚಿಂತನೆ ಮಾಡಿದರೆ ತಿತಿಕ್ಷ. ಇದೊಂದು ಭಾಗವತ ಧರ್ಮದ ಹೇಳ್ತಾ ಇದ್ದಾರೆ. ಹಾಗಾದರೆ ಭಗವಂತನನ್ನು ತಿತಿಕ್ಷಾ ರೂಪಿ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ತಿತಿಕ್ಷಾ ಮೂಡಿ ಬರುತ್ತೆ. ಐಕೂರು ನರಸಿಂಹಾಚಾರ್ಯರ ಮಹಾನುಭಾವರು ಶಿಷ್ಯರಿಗೆ 30 ಭಾಗವತ ಧರ್ಮಗಳನ್ನು ಅನುಷ್ಠಾನಕ್ಕೆ ತರಿಸಿದವರು. ಹೇಗೆ ಅಂದರೆ ಒಂದೊಂದು ಗುಣ ಉಪದೇಶ ಕೊಡಬೇಕು, ಆ ಗುಣದೊಳಗಿರುವ ಭಗವದ್ ರೂಪದ ಉಪದೇಶ ಕೊಡಬೇಕು, ಅದನ್ನು ಎಡಬೇಡದ ಚಿಂತನೆ ಮಾಡುವಂತ ಹೇಳಬೇಕು, ಊರಿಗೆ ಕಳಿಸಿಕೊಡಬೇಕು. ಊರಿಗೆ ಹೋದ ವ್ಯಕ್ತಿ ಸತತ ಹಗಲು ರಾತ್ರಿ ಆ ಭಗವಂತ ರೂಪದ ಚಿಂತನೆಯಲ್ಲಿರುವಾಗ ಅವನಲ್ಲಿ ಆ ಗುಣ ಮೂಡಿ ಬರ್ತಾ ಇರಬೇಕು. ಮೂಡಿ ಬರುವ ಕಾಲಕ್ಕೆ ಗುರುಗಳಿಂದ ಪತ್ರ ಬರಬೇಕು, ನಾನು ಹೇಳಿದ ಉಪದೇಶ ಫಲ ಕೊಟ್ಟಿದೆ, ನಿನ್ನಲ್ಲಿ ಈ ರೀತಿ ಚಿಂತನೆ ಬೆಳೆದಿದೆ, ಅದರಿಂದ ನಿನ್ನಲ್ಲಿ ಈ ಗುಣ ಇಷ್ಟು ಮೂಡಿದೆ, ಇನ್ನ ಮುಂದಿನ ಗುಣಕ್ಕೆ ಹೋಗು ಅಂತ ಒಂದೊಂದು ಗುಣ ಬೆಳೆಸುವ ಪ್ರಾಕ್ಟಿಕಲ್ಲಿ ಅಪ್ಲಿಕೇಶನ್ ಹೇಳಿಕೊಡುತ್ತಾ ಇದ್ರು ಮಹಾನುಭಾವರು. ಹಾಗಾದ್ರೆ ಒಂದು ಗಂಟೆ ಕೇಳಿ ಹೋಗುವ ಗ್ರಂಥ ಅಲ್ಲ ಆ ರಹಸ್ಯವನ್ನ, ಅದು ರಹಸ್ಯವಾಗಿ ದೊಡ್ಡವರಲ್ಲೇ ಇತ್ತು. ಅರಣ್ಯಕಾಚಾರ್ಯರು ನೋಡಿದರು ಸಾಮಾನ್ಯ ಜನಕ್ಕೆ ಚೂರಾದ್ರೂ ತಿಳಿಸೋಣ, ಇದು ತಿಳ್ಕೊಂಡ ಮೇಲೆ ಅವರು ಸಜ್ಜನರ ಪಾದಕ್ಕೆ ಬಿದ್ದು ಅವರ ಮೂಲಕ ಇದು ಪಡ್ಕೊಳ್ತಾರೆ. ಸಜ್ಜನರ ಮೂಲಕ ಇಂಥದ್ದು ಪಡ್ಕೊಳ್ಳೋದು ಇದೆ ಅಂತಾದ್ರೂ ಗೊತ್ತಿಲ್ಲ ಸಜ್ಜನರಿಗೆ ಅಷ್ಟು. ಅಂದ್ರೆ ದಿಕ್ಪ್ರದರ್ಶನ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ, ಚೂರು ಹೀಗಿದೆ ಅಂತ ತೋರಿಕೊಟ್ಟರು. ಅವರ ಪಾದ ಹಿಡಿದರೆ, ಅರಣ್ಯಕಾಚಾರ ಪಾದ ಹಿಡಿದರೆ ಖಚಿತವಾಗಿ ನಮಗೆ ಆ ಮಾರ್ಗವನ್ನು ತೋರಿ ಅನುಗ್ರಹ ಮಾಡುತ್ತಾರೆ. ಚೆನ್ನಾಗಿ ಹೇಳ್ತಾರೆ ತಿತಿಕ್ಷಾ ಅಂತ. ಇನ್ನೊಂದು ಗುಣ ಯಾವುದು ಅಂದ್ರೆ ಒಳ್ಳೆ ಸತ್ವಗುಣದ ಕಾರ್ಯ ತಪ, ಒಳ್ಳೆ ತಪಸ್ಸು. ನಮ್ಮಲ್ಲಿ ತಪಸ್ಸು ಬರಬೇಕು. ತಪಸ್ಸು ಅಂದ್ರೆ ತಪ ಆಲೋಚನೆ ಎಂಬುದಾಗ, ಅಂದ್ರೆ ಭಗವಂತನ ಕುರಿತಾದ ಆಲೋಚನೆ. ಎಲ್ಲಿ ಆಲೋಚನೆ ಅಂದ್ರೆ ಹೇಳುತ್ತಾರೆ ಧಿಯೋ ಯೋನ ಪ್ರಚೋದಯಾತ್ ಅಂತ ಎಂಬಲ್ಲಿ ಚತುರ್ದಶಿಯಲ್ಲಿ ಅರಣ್ಯಕಾಚಾರ್ಯರು ಕುರಿತಾರೆ ಪ್ರಚೋದಯಾತ್ ಎಂಬುದಕ್ಕೆ ಅರ್ಥ ಸ್ವವಿಷಯ ಪ್ರೇರೆಯೇ, ಸ್ವವಿಷಯ ಪ್ರೇರೆಯೇ, ತನ್ನ ವಿಷಯದಲ್ಲಿ ಪ್ರೇರಣೆ ಮಾಡಲಿ ಅಂದರೆ ಯಾವ ಯಾವ ಇಂದ್ರಿಯಗಳಲ್ಲಿ ಪದಾರ್ಥಗಳಲ್ಲಿ ಆ ಇಂದ್ರಿಯಗಳ ಕಾರ್ಯಗಳಲ್ಲಿ ಭಗವದ್ ರೂಪಗಳೇನು ಬರ್ತಾ ಇರುತ್ತೆ ಆ ಭಗವದ್ ರೂಪಗಳ ಚಿಂತನೆ ಕೊಡಲಿ. ಇದು ಧಿಯೋ ಯೋನ ಪ್ರಚೋದಯ ಅಥವಾ ಅರ್ಥ. ಅದನ್ನೇ ಹೇಳ್ತಾ ಇದ್ದಾರೆ ತಪಸ್ಸು ಅಂದರೆ ನಮ್ಮ ಮನಸ್ಸು ಸದಾ 11 ಇಂದ್ರಿಯಗಳ ವ್ಯಾಪಾರ, ಆ 11 ಇಂದ್ರಿಯಗಳ ವ್ಯಾಪಾರದಲ್ಲಿ ಹೊರಬರುವ ದೇವರ ದೇವತೆಗಳ ರೂಪಗಳ ವ್ಯಾಪಾರ, ಆ ಭಗವದ್ ರೂಪಗಳನ್ನ ಬಿಂಬನಿಗೆ ಐಕ್ಯ ಚಿಂತನೆ ಮಾಡುವುದು, ನಮ್ಮಲ್ಲಿ ಸಪ್ತ ಧಾತುಗಳು 72,000 ನಾಡಿಗಳು ಕಣ ಕಣದಲ್ಲಿ ಭಗವದ್ ರೂಪಗಳು, ಅವುಗಳನ್ನ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಒಂದಾದ ಮೇಲೊಂದು ಅದರ ಕುರಿತು ಆಲೋಚನೆ ಮಾಡ್ತಾ 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 ಹೋದ್ರೆ ದಿನ ಕಳೆದು ಹೋಗುತ್ತೆ. ಷೋಡಶಿ ಮುಂದಿಟ್ಟುಕೊಂಡು ನಿಮ್ಮ ನಿಮ್ಮ ಕೆಲಸ ಮಾಡುತ್ತಾನೆ. ಅಲ್ಲಿ ಕನ್ನಡದಲ್ಲಿ ಏನೇ ಹೇಳಿದ ಚಿಂತನೆಗಳನ್ನ ಒಂದೊಂದು ಪ್ರಕರಣ ಮಾಡ್ತಾ 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 ಮಾಡಿ ನೋಡಿ, ಬೆಳಿಗ್ಗೆ ಶುರುವಾದರೆ ರಾತ್ರಿ ನಿದ್ದೆ ಮಾಡುವವರೆಗೆ ಷೋಡಶಿ ಮುಗಿದಿರುತ್ತೆ. ಅಂದರೆ ಇಡೀ ದಿನ ದೇವರ ಚಿಂತನೆ ಬರುತ್ತೆ ನಿಮಗೆ, ಸದಾ ದೇವರ ಚಿಂತನೆ ಬರ್ತಾ ಇರುತ್ತೆ. ಇದನ್ನು ಏನಂತಾರೆ ತಪಸ್ಸು. ತಪಸ್ಸು ಅಂದ್ರೆ ದೇವರ ಕುರಿತಾದ ಸತತ ಆಲೋಚನೆ, ಅದು ಸತ್ವಗುಣದ ಕಾರ್ಯ. ಇನ್ನ ದಯಾ, ಯಾರಾದರೆ ನಮಗಿಂತ ಕಡಿಮೆ ಇರ್ತಾರೋ, ಯಾರು ಭಗವಂತನ ಅನುಗ್ರಹ ಪಡೆಯಲಿಕ್ಕೆ ಓದಾಡ್ತಾ ಇರ್ತಾರೋ ಅಂಥವರ ಮೇಲೆ ನಮಗೆ ಬರಬೇಕಾಗಿದ್ದೇನು ದಯಾ. ಸಾಮಾನ್ಯ ಬರಲ್ಲ, ನಮ್ಮಲ್ಲಿ ಅಹಂಕಾರ ಕೂತಿರುತ್ತೆ. ನಾವು ಮಾಡೋ ಚೂರು ಚಾಲು ಸಾಧನೆಗೆ ಅಹಂಕಾರ ಸೇರಿಕೊಂಡಿರುತ್ತೆ. ಯಾರು ಯಾರಿಗೆ ಸಾಧನೆ ಆಗ್ತಾ ಇರಲ್ಲ ಅವ್ರು ನೋಡಿ ಹೀ ಆಡಿಸಿ ಮಾತಾಡ್ತಾ ಇರ್ತೀವಿ, ಅವರೇನ್ರಿ ಇವರೇನ್ರಿ. ಇದರೊಳಗೆ ನಾವು ಮಾಡಿದ ಸಾಧನೆ ಎಲ್ಲ ಸೋರಿ ಹೋಗ್ತಾ ಇರುತ್ತೆ. ಹಾಗಾಗಬಾರ್ದಂತೆ ನಮ್ಮಲ್ಲಿ ಸಾಧನೆ ಆಗ್ತಾ ಇದ್ರೆ ಬಚ್ಚಿಟ್ಟುಕೊಂಡಿರಬೇಕು. ಯಾರಲ್ಲಿ ಸಾಧನೆ ಆಗ್ತಾ ಇಲ್ಲ ಅವರನ್ನು ನೋಡಿ ದಯೆಯಿಂದ ಅವರನ್ನು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಬರಲಿಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಇದು ನಮ್ಮಲ್ಲಿ ಮೂಡಿ ಬರಬೇಕಾದ ಧರ್ಮ. ಇನ್ನ ಸ್ಮೃತಿ, ಸ್ಮೃತಿ ಭಗವಂತನ ನೆನಪು ಸದಾ 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 ಬರ್ತಾ ಇರಬೇಕು. ಹೇಗೆ? ಅಪ್ರಯತ್ನವಾಗಿ ಅಪ್ರಯತ್ನವಾಗಿ ದೇವರ ನೆನಪು ಬರ್ತಾ ಇದ್ರೆ ಅದು ಆನಂದವೇ ಬೇರೆ. ಹೌದಾ? ಹಲ್ಲಿದ್ದು ಚಕ್ಕುಲಿ ತಿಂದಾಗ ಬರುವ ಆನಂದ ಬೇರೆ, ಹಲ್ಲಿಲ್ಲದೆ ಪುಡಿ ಕೊಟ್ಟು ತಿಂದಾಗ ಆನಂದವೇ ಬೇರೆ ಅಲ್ವಾ? ಹಾಗೆಯೇ ಭಗವಂತ ಕರುಣೆಯಿಂದ ಆಗಾಗ ಆಗಾಗ ತನ್ನ ನೆನಪು ಕೊಡ ಇದ್ದರೆ ಬರುವ ರುಚಿಯೇ ಬೇರೆ. ಆ ರುಚಿ ಬೇಗ ಸತ್ವಗುಣದ ಕಾರ್ಯ ಅದು. ಸ್ಮೃತಿ ಇನ್ನ ತುಷ್ಟಿ, ತುಷ್ಟಿ ಅಂದ್ರೆ ಸಂತೃಪ್ತಿ, ಅಂದ್ರೆ ಏನು ಸಿಕ್ಕರೆ ಅದರಿಂದ ತೃಪ್ತಿ. ಭಗವದ್ದತ್ತವಾದ ಏನು ಕೊಟ್ಟರೆ ಅದರಲ್ಲಿ ಅಲಂ ಬುದ್ಧಿ, ಅಲಂ ಬುದ್ಧಿ. ಅದಕ್ಕೆ ನಮಗೆ ಅಲಂಕಾರ ಬೇಕು. ಅಲಂಕಾರ ಅಂದ್ರೆ ಏನು ಅಲ್ಲ, ಅಲಂಕಾರವನ್ನು ನಾನು ಆಭರಣ ಹಾಕೊಳ್ಳೋದಲ್ಲ, ಅಲಂಕಾರ ಸಾಕು ಸಾಕು ಸಾಕು. ಆ ಸಾಕು ಅಂಬುದು ನಮ್ಮಲ್ಲಿದೆ, ಪ್ರವಚನ ಸಾಕು, ಅನುಷ್ಠಾನ ಮಾಡಿದ ಸಾಕು, ಅಲಂಕಾರ ಇದೆ, ಅದು ಬೇರೆ ಕಡೆ ಹೋಗ್ಬೇಕು. ದುಡ್ಡು ಸಾಕು, ತಿಂದಿದ್ದು ಸಾಕು, ಇದು ಸಾಕು, ದೇವರೇ ಬೇಕು, ಪ್ರವಚನ ಬೇಕು, ದೇವರ ಚಿಂತನೆ ಬೇಕು, ಅಲ್ಲಿ ಅಲಂಕಾರ ಬೇಡ, ಇಲ್ಲಿ ಅಲಂಕಾರ ಬೇಕು. ಅಂದ್ರೆ ತೃಪ್ತಿ, ಏನಕ್ಕೆ ಏನು ಚಿಂತೆ, ಏನು ಸಿಕ್ಕರೆ ಭಗವಂತ ಕೊಟ್ಟಂತರಲ್ಲಿ ತೃಪ್ತಿ. ಅಂದರೆ ಬದುಕೋದು ಯಾಕೆ ಗುರಿ, ಅವನನ್ನೇ ನೆನೆಯಲಿಕ್ಕೆ. ಏನಕ್ಕೇನ ವಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ ಚರಣಾರ್ಥಯೋ. ಇದನ್ನೇವ ಸಾಧನ ಮೇಲಿತ, ಏನು ಶ್ರೀಹರಿಯ ಪದಾರವಿಂದದಲ್ಲಿ ಎಡಬಿಡದೆ ಆದರಪೂರ್ವಕ ಪ್ರತಿ ಕ್ಷಣ ನೆನಪು ಬರೋದೇ, ವಿಶೇಷವಾಗಿ ಮನಸ್ಸಿರೋದೇ ಸಾಧನೆ. ಅದು ಬರಬೇಕಾದ್ರೆ ಬದುಕಿರಬೇಕು, ದೇವರ ನೆನಪು ಬರಬೇಕಾದ್ರೆ ಬದುಕಿರಬೇಕು, ಬದುಕಿರಬೇಕಾದ್ರೆ ಶರೀರ ಬೇಕು, ಶರೀರ ಸಹಿತವಾಗಿ ಚೆನ್ನಾಗಿರ್ಬೇಕು, ಆಹಾರ ಬೇಕು. ಆಹಾರಕ್ಕೆ ಎಷ್ಟು ಬೇಕೋ, ಬಟ್ಟೆಗೆ ಒಂದು ಇರಲಿಕ್ಕೆ ಎಷ್ಟು ಬೇಕೋ ಅಷ್ಟಿದ್ರೆ ಸಾಕು. ಅದಕ್ಕಿಂತ ಭೋಗಕ್ಕೆ ಪ್ರಯತ್ನ ಪಡುವುದು ಬೇಡ ಅಂತ ಶಾಸ್ತ್ರ ನಿಷೇಧ ಮಾಡುತ್ತೆ. ಯಾರಾದರೆ ತನಗೆ ತನ್ನವರಿಗೆ ಎಷ್ಟು ಬೇಕೋ ಅಷ್ಟಿದ್ದು ಅದಕ್ಕಿಂತ ಜಾಸ್ತಿ ಬಚ್ಚಿಟ್ಟುಕೊಳ್ಳಿಕ್ಕೆ ಯಾರು ಪ್ರಯತ್ನ ಮಾಡುತ್ತಾರೋ, ತನ್ನವರಿಗೂ ತನಗೂ ಚೆನ್ನಾಗಿ ಬದುಕಲಿಕ್ಕೆ ಎಷ್ಟಿರುತ್ತೋ ಅದಕ್ಕಿಂತ ಇನ್ನ ಇನ್ನ ಅಂತ ಹೋದರೆ ಅವರಿಗೆ ಹೆಸರು ಕೊಡುತ್ತಾರೆ. ಸ್ತೇನ ಏವ ನ ಸಂಶಯ, ದೊಡ್ಡ ಕಳ್ಳ ಅಂತ. ಯಾಕೆ ಇನ್ನೊಬ್ಬರಿಗೆ ಸಿಗದೆ ತಾನೇ ಬಚ್ಚಿಟ್ಟುಕೊಂಡಾರಂತ. ಅದರಿಂದ ತುಷ್ಟಿ ತ್ಯಾಗ, ತ್ಯಾಗ ಅಂದರೆ ನಮ್ಮ ಹತ್ತಿರ ಇರುವುದನ್ನು ಇನ್ನೊಬ್ಬರಿಗೆ ಕೊಡೋದು. ನಮ್ಮ ನಮ್ಮ ಅಂತ ಕೊಡ್ತೀವಿ, ಬರೀ ತ್ಯಾಗ ಅಂದ್ರೆ ಅಷ್ಟು ಮಾತ್ರ ಅಲ್ಲ, ಪದಾರ್ಥ ಕೊಟ್ಟಿರ್ತೀವಿ, ಪದಾರ್ಥದ ಮೇಲೆ ಅಭಿಮಾನ ತ್ಯಾಗ ಮಾಡಿರಲ್ಲ. ಪಾಪ ದಾನ ಕೊಟ್ಟ ಮೇಲೆ ಅವ್ರು ತಗೊಂಡೋಗ್ತಾರೆ, ಹೇಳದೆ ಹೇಳಿದ್ರೆ ನಮ್ದೇ ನೋಡ್ರಿ ನಮ್ದೇ ನೋಡ್ರಿ, ಕೊಟ್ಟ ಮೇಲೆ ನಮ್ದೇ ಇದೆ ಅವ್ರದ್ದಾಯ್ತು, ಇನ್ನ ಅಭಿಮಾನ ಬಿಡಲಿಲ್ಲ. ಅಭಿಮಾನ ಬಿಡೋದು ಅಂದ್ರೆ ಏನು ಅಂದ್ರೆ ಆ ಪದಾರ್ಥ ಯಾವಾಗೂ ದೇವರದ್ದೇ. ಇಷ್ಟು ಕಾಲ ನನ್ನ ಹತ್ರ ಇತ್ತು, ಸ್ವಾಮಿ ಅವರಿಗೆ ಕೊಡಿಸಿದ, ಅದು ಯಾವಾಗ್ಲೂ ನನ್ನ ಹತ್ರ ಇದ್ದಾಗ್ಲೂ ನಂದಲ್ಲ, ಅವರ ಹತ್ರ ಇದ್ದಾಗ್ಲೂ ಅವರದ್ದಲ್ಲ, ಯಾವಾಗ್ಲೂ ದೇವರದ್ದೇ. ದೇವ ಇಷ್ಟು ಕಾಲ ನನ್ನ ಹತ್ರ ಇಡಿಸಿದ, ಇನ್ನು ಮುಂದೆ ಅವರ ಹತ್ರ ಇಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಬರುವುದೇ ತ್ಯಾಗ. ಅದು ಬಿಟ್ಟರೆ ತ್ಯಾಗ ಇಲ್ಲ. ಈ ನಮ್ಗೆ ಹೇಳ್ತಾ ಇದ್ದಾರೆ ಸ್ಪೃಹ ಶ್ರದ್ಧ ಹೊರೀ ಕ್ಷಮ ಧೃತಿ ಸ್ತುತಿ ಜ್ಞಾನ ಸುಖಂ ಜಾಗರಣ. ಒಂದೊಂದನ್ನು ಒಂದೊಂದನ್ನು ವಿವರಣೆ ಮಾಡ್ತಾ ಬರ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಕ್ಷಮ ಆಗಿದೆ, ನಾಳೆ ಮತ್ತೆ ಸೇರೋಣ. ಶ್ರೀಕೃಷ್ಣ ಇವತ್ತು ಅಲ್ಲೇನು ನಡೆದಿದೆ ಕಾರ್ಯಕ್ರಮ, ಬೆಳಿಗ್ಗೆಯಿಂದ ಏನು ಪರೋಕ್ಷ ಅಂತಿತ್ತು, ಅದು ರೆಕಾರ್ಡ್ ಆಗಿದೆ, ಅದು ನಿಮಗೆ ವಾಟ್ಸಪ್ನಲ್ಲಿ ತಲುಪುತ್ತೆ, ನಿಮ್ಮ ನಿಮ್ಮ ಮನೆಗೆ ಬರುತ್ತೆ, ಅಲ್ಲೇ ಕೇಳಬಹುದು.